ஸ்ரீகுருப்போ நம. ஹரி ஓம்.
ஜனஜேஷ்டநிபாகாரம் ஜகதீஷபதாஷ்டயம் ஜகதீசர விக்யாதம் ஜெகந்நாதகுரும் பஜே. ஹரிகதாமிருதசார குருகள கருணதிந்தாப்பனித்து கேளுவே பரமபகவத் பக்தரிதனாதரது கேளுவது. இன்னும் ஹத்தனேதாயத்தல்ல, ஹத்தனேதாயத்து வந்து கணத்து. ವ್ಯಾಪಕ ಅನುತಾನಾಗಿ ಆಯ್ತದು, ಅದು ಹನ್ನೆರಡು ಕೂಡ ಆಯ್ತಲ್ಲ, ಹದಿಮೂರು ಆಗ್ಬೇಕು. ಶುರು ಮುಂದಕ್ಕೆ ಹೋಗ್ಬಿಟ್ಟು ಜೀವನಕ್ಕೆ ತುಷದಂತೆ ಲಿಂಗವು ಸಾವಕಾಶದಿ ಹೊಂದಿಸುತ್ತಲು ಪ್ರಾವರಣ ರೂಪದಲ್ಲಿ ಇಪ್ಪುದು ಭಗವದಿಚ್ಛೆಯಲಿ ಕೇವಲ ಜಡ ಪ್ರಕೃತಿ ಇದಕ್ಕಧಿಪ ಅಧಿದೇವತೆಯು ಮಹಾಲಕ್ಷ್ಮಿ ಎನಿಪಳು ಆ ವಿರಜಯ ಸ್ನಾನ ಪರ್ಯಂತರದಿ ಹತ್ತಿಹದು. ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಮ್ಮ ಲಿಂಗ ಇದೆ, ಹೇಗಿದೆ ಲಿಂಗಂ? ಸ್ವರೂಪ ಸದೃಶಂ, ಸ್ವರೂಪ ದೇಹದ ಸುತ್ತು ಸ್ವರೂಪ ದೇಹದ ಆಕಾರದಲ್ಲೇ ಲಿಂಗದೇಹ ಇದೆ ಇಲ್ಲಿ. ಹಾ, ಅದನ್ನ ಹೇಳುತ್ತಾರೆ. ಜೀವನಕ್ಕೆ ತುಷದಂತೆ ಲಿಂಗವು ಸಾವಕಾಶದಿ ಪೊಂದಿ. ಇಲ್ಲಿ ಶಬ್ದಗಳು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಈ ಅಕ್ಕಿ, ಜೀವನ ಅಂದ್ರೆ ಅಕ್ಕಿ ಧಾನ್ಯ. ಆ ಅಕ್ಕಿಗೆ ಸುತ್ತು ಹೊಟ್ಟು ಬರುತ್ತೆ. ಅದು ಹೇಗಿರುತ್ತೆ ಅಂದ್ರೆ ಸಾವಕಾಶದಿ, ಅವಕಾಶ ಸ್ಪೇಸ್ ಸಹಿತವಾಗಿ ಬಂದಿರುತ್ತೆ. ಈ ತೆಂಗಿನಕಾಯಿ ಗರಟೆ ಒಳಗೆ ಗಿಟಕ ಆದರೆ ಹೇಗಿರುತ್ತೋ, ಒಳಗೇನೋ ಸುತ್ತಾಗಿದೆ ಇದು, ಹೊರಗೆ ಒಳಗೆ ಮಾತ್ರ ಚೂರು ಗ್ಯಾಪ್ ಇರುತ್ತೆ ತಿರುಗಾಡ್ಲಿಕ್ಕೆ, ಅದಕ್ಕೆ ಲಟ ಲಟ ಅಂತ ಇರುತ್ತೆ. ಹಾಗೆ ಜೀವನ ಸುತ್ತು ಈ ಲಿಂಗ ದೇಹ ಸಾವಕಾಶದಿ ಪೊಂದಿ ಇಪ್ಪುದು. ಸಾವಕಾಶ ಅಂದ್ರೆ ಅವಕಾಶ ಅಂದ್ರೆ ಸ್ಪೇಸ್ ಸಹಿತವಾಗಿರುತ್ತೆ. ಹೇಗಿದೆ? ಪ್ರಾವರಣ ರೂಪದಲ್ಲಿ ಇಪ್ಪುದು, ಪ್ರಕೃಷ್ಟವಾದ ಆವರಣ. ಏನಿದು ಪ್ರಾವರಣ ಅಂದ್ರೆ? ಹೊರಗಿದ್ದು, ನಾವಿದ್ದು, ನಮ್ ಸುತ್ತು ಗೋಡೆ ಇದೆ, ಅದು ಆವರಣ. ಇದು ಪ್ರಾವರಣ ಅಂದ್ರೆ, ಪ್ರಾವರಣ ಅಂದ್ರೆ ಈ ಆವರಣದ ಪ್ರಕೃಷ್ಟತ ಏನು? ನಮ್ಮ ತಿಳುವಳಿಕೆಯನ್ನ ಹೊರಬರ್ಲಿಕ್ಕೆ, ಜೀವನ ಪ್ರಕಾಶವನ್ನ ಹೊರಬರಲಿಕ್ಕೆ ಬಿಡತಾ ಇದೆ. ಲಿಂಗ ದೇಹ ಸುತ್ತು ಇದೆ, ಜೀವನ ಏನನ್ನೂ ಹೊರಗೆ ಬಿಡದೆ ಇಲ್ಲ. ಅದು ಅವನು ಅವನ ಪ್ರಕಾಶವನ್ನ ಹೊರಗೆ ಬರಲಿಕ್ಕೆ ಬಿಡುತ್ತಾ ಇದೆ. ಆ ಮೂಲಕ ಲಿಂಗ ದೇಹ ಜೀವನಿಗೆ ಅಂಟಿಕೊಂಡಿದೆ. ಆ ಅಂಟೇನು ಅಂದ್ರೆ ಷೋಡಶಿ ಹೇಳುವ ಕಾಲಕ್ಕೆ ಹೇಳಿದ್ದೆ ನಾನು. ಹೇಗೆ ಒಂದು ಟ್ಯೂಬ್ ಲೈಟ್ ಸುತ್ತು, ಟ್ಯೂಬ್ ಲೈಟ್ ಇಂದ ಬರುವಂತಹ ಬೆಳಕು ಬಿಳಿ, ಅದರ ಸುತ್ತು ಇರುವ ಯೆಲ್ಲೋ ಕಲರ್ ಟ್ರಾನ್ಸ್ಪರೆಂಟ್ ಪೇಪರ್ ಹಾಕಿದ್ರೆ ಅದರೊಳಗಿಂದ ಬೆಳಕು ಬರ್ತಾ ಇದ್ರೆ ಆ ಟ್ಯೂಬ್ ಲೈಟ್ ಇಂದ ಬರೋದೇನೋ ಬಿಳಿ ಬೆಳಕೆ, ಆ ಪೇಪರ್ ಒಳಗಿಂದ ಹೊರಗೆ ಬಂದಾಗ ಅದು ಎಲ್ಲೋ ಕಲರ್ ಅಲ್ಲಿ ಬರುತ್ತೆ. ಆ ಪೇಪರಿನ ಬಣ್ಣ, ಹಳದಿ ಬಣ್ಣ ಆ ಬೆಳಕಿಗೆ ಅಂಟಿದೆ. ಹೇಗಂಟಿದೆ ಅಂದ್ರೆ ಸಪರೇಟ್ ಮಾಡ್ಲಿಕ್ಕಾಗಲ್ಲ ಆ ಬೆಳಕಿನಿಂದ, ಹಳದಿ ಬಣ್ಣದ ಬೆಳಕಿನಿಂದ ಹಳದಿ ಬಣ್ಣ ಬೇರ್ ಮಾಡ್ಲಿಕ್ಕಾಗುತ್ತಾ? ಆಗಲ್ಲ. ಆ ಬಣ್ಣ ಯಾವ್ದ್ರದ್ದು? ಬೆಳಕಿನದ್ದಲ್ಲ, ಪೇಪರದ್ದೇ, ಚೆನ್ನಾಗಿ ಗೊತ್ತು. ಆದರೆ ಹೇಗ್ ಬೆರೆತಿದೆ? ಹಾಲು ನೀರು ಬೆರೆತಂತೆ ಬೆರೆತಿದೆ. ಅದಕ್ಕೆ ಹೇಳುತ್ತಾರೆ ಲಿಂಗ ಶರೀರಂ ಜೀವ ಚಿತಾ ಸಂಬಲಿತಂ ಕ್ಷೀರಂ ನೀರೇಣ ಇವ. ಹಾಲು ನೀರು ಬೆರೆತಂತೆ ಜೀವನ ಪ್ರಕಾಶಕ್ಕೆ ಅಂಟಿದೆ ಈ ಲಿಂಗ ದೇಹದ ಪ್ರಭಾವ ಬಣ್ಣ. ಅದನ್ನು ಹೇಳುತ್ತಾರೆ ಪ್ರಾವರಣ ರೂಪದಲ್ಲಿ ಇಪ್ಪುದು ಭಗವದಿಚ್ಛೆಯಲಿ. ಇದೇನಪ್ಪ ಭಗವದಿಚ್ಛೆಯಲಿ ಅಂದ್ರೆ? ನಮಗೆ ಲಿಂಗ ದೇಹ ಇದ್ದಿಲ್ಲ, ದೇವರ ಇಚ್ಛೆಯಿಂದ ಲಿಂಗ ದೇಹ ಬಂತು ಅಂತ ಅರ್ಥವ? ಅಂದ್ರೆ ಅಲ್ಲ, ಇದ್ದದ್ದನ್ನೇ ಅಂಟು ಕೊಟ್ಟ. ಬಟ್ಟೆ ಬಟ್ಟೆಗೆ ಕಲೆ ಆಗಿದೆ, ಹೋಗಬೇಕಾದ್ರೆ ನೀರಿನ ಪಸೆ ಅಂಟು ಕೊಟ್ಟರೆ ಒಗೆದರೆ ಆ ಕಲೆ ಹೋಗುತ್ತೆ, ಬಟ್ಟೆ ಉಳಿಯುತ್ತೆ. ನೀರಿನ ಅಂಟಿಲ್ಲದೆ ಒಗೆದರೆ ಬಟ್ಟೆ ಹರಿದೋಗುತ್ತೆ. ಅದೇ ತಾನೇ, ಆದ ಕಾರಣ ಆ ನೀರಿನ ಅಂಟು ಬಂದ್ರೆ ಕಲೆ ಮಾತ್ರ ಹೋಗಿ ಬಟ್ಟೆ ಶುದ್ಧವಾಗಿ ಉಳಿಯುತ್ತೆ. ಹಾಗೆ ಭಗವಂತ ಈ ಲಿಂಗದೇಹದ ಕಲೆ ನಮಗಾಗಿದ್ದರೆ ತನ್ನ ಇಚ್ಛೆ ಎಂಬ ನೀರಿನ ಅಂಟಿನಿಂದ ಆ ಲಿಂಗದೇಹಕ್ಕೂ ಜೀವನಿಗೂ ಅಂಟು ಕೊಟ್ಟು ಅದರ ಮೂಲಕ ಆ ಲಿಂಗದೇಹವನ್ನ ಕಳೆಯುತ್ತಾ ಇದ್ದಾನೆ. ಅದು ಸಾಧನ. ಅದು ಹಾಗಾದ್ರೆ ಪ್ರಾವರಣ ರೂಪದಲ್ಲಿ ಇಪ್ಪುದು ಭಗವದ್ ಇಚ್ಛೆಯಲ್ಲಿ ಕೇವಲ ಜಡ ಪ್ರಕೃತಿ. ಇದು ಕೇವಲ ಜಡ ಪ್ರಕೃತಿ. ಕೇವಲ ಜಡ ಪ್ರಕೃತಿ ಎಂದರೆ ಸೂಕ್ಷ್ಮ ಪ್ರಕೃತಿಯ ಒಂದು ಪರಿಣಾಮ, ಅದೇ ಅಲ್ಲಿ ನಿಂತಿದೆ. ಅಂದರೆ ಈ ಲಿಂಗದೇಹ ಮೂರು ಗುಣಗಳಿಂದ ತಯಾರಾದದ್ದು, ಸತ್ವ ರಜಸ್ ತಮೋ ಗುಣಗಳು. ಈ ಸತ್ವ ರಜಸ್ ತಮೋ ಗುಣಗಳಿಂದ ತಯಾರಾದದ್ದು ಗುಣಗಳು ಅಂದ್ರೆ ಶಬ್ದ ಯಾವಾಗ ಬರುತ್ತೆ ಅಂದ್ರೆ ಸೂಕ್ಷ್ಮ ಪ್ರಕೃತಿಯಲ್ಲಿ ಸತ್ವಾಂಶಗಳು, ರಜೋ ಅಂಶಗಳು, ತಮೋ ಅಂಶಗಳು, ಸೂಕ್ಷ್ಮ ಅಂಶಗಳು ಕೂತಿವೆ. ಅವುಗಳನ್ನು ತೆಗೆದು ಮುದ್ದೆ ಮಾಡಿದಾಗ ಅದು ಸತ್ವ ಗುಣ, ರಜೋ ಗುಣ, ತಮೋ ಗುಣ ಅಂತಾಯಿತು. ಹಾಗಾದ್ರೆ ಪ್ರಳಯ ಕಾಲದಲ್ಲಿ ಸತ್ವ ಗುಣ, ರಜೋ ಗುಣ, ತಮೋ ಗುಣ ಅಂತ ಇಲ್ಲ, ಅದಕ್ಕೆ ಮೂಲವಾದ ಸತ್ವಾಂಶ, ರಜೋ ಅಂಶ, ತಮೋ ಅಂಶಗಳು ಕೂತಿವೆ. ಹಾಗಾದ್ರೆ ಪ್ರಳಯ ಕಾಲದಲ್ಲಿ ಜೀವನ ಸುತ್ತು ಲಿಂಗದೇಹ ಇರಲೇಬೇಕಲ್ಲ. ಹಾಗಾದ್ರೆ ಆ ಲಿಂಗದೇಹದಲ್ಲಿ ಮೂರು ಗುಣ ಇವೆ ಅಂದ್ರೆ ಮೂರು ಗುಣ ಯಾವ ರೂಪದಲ್ಲಿವೆ? ಸೂಕ್ಷ್ಮ ರೂಪದಿವೆ. ಸತ್ವಾಂಶ, ರಜೋ ಅಂಶ, ತಮೋ ಅಂಶಗಳಿಂದ ಕೂಡಿಕೊಂಡದ್ದು ಲಿಂಗದೇಹ. ಅದಕ್ಕೆ ಹೇಳ್ತಾರೆ ಅವ್ಯೂಢ ಗುಣತ್ರಯಾತ್ಮಕಂ ಅಂತ ಹೇಳ್ತಾರೆ. ಅಂಥ ಈ ಲಿಂಗದೇಹ ಜಡ ಪ್ರಕೃತಿ. ಇದಕ್ಕೆ ಅಧಿದೇವತೆಯು ಮಹಾಲಕ್ಷ್ಮಿ ಎನಿಪಳು. ಇದಕ್ಕೆ ಯಾರು ನಿಯಾಮಕರು ಅಂದ್ರೆ ಲಕ್ಷ್ಮೀ ದೇವಿಯೇ ತಾನು ನಿಯಾಮಕಳಾಗಿದ್ದಾಳೆ. ಇದು ಎಷ್ಟರವರೆಗೆ ನಮ್ಗಿರುತ್ತೆ? ಆ ವಿರಜಯ ಸ್ನಾನ ಪರ್ಯಂತರದಿ ಹತ್ತಿಹೋದು, ವಿರಜಾ ಸ್ನಾನ ಆಗುವವರೆಗೂ ನಮ್ಗೆ ಹತ್ಕೊಂಡೇ ಇರುತ್ತೆ. ಇಷ್ಟು ಹೇಳ್ತಾರೆ. ಅಪರೋಕ್ಷ ಜ್ಞಾನ ಆದರೆ ಈ ಲಿಂಗದೇಹ ಸುಟ್ಟಂತೆ ಆಗಿ ಅದರ ಕಾರ್ಯ ಆಗಲ್ಲ. ಆದರೆ ವಿರಜಾ ಸ್ನಾನ ಆದ ಮೇಲೆ ಹೋಗುತ್ತೆ ಅದರ ಅಂಟು, ಇಲ್ಲದ್ರೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಂತರ ಆರಧಿಕ ದಶಕಳೆಗಳುಳ್ಳ ಶರೀರ ಅನಿರುದ್ಧಗಳ ಮಧ್ಯದಿ ಸೇರಿ ಇಪ್ಪವು ಜೀವ ಪರಮಾಚ್ಛಾದಿಕದ್ವಯವು ಬಾರದಂದದಿ ದಾನವರನು ಅತಿದೂರ ಗೈಸುತ ಶ್ರೀಜನಾರ್ದನ ಮೂರು ಗುಣದೊಳಗೆ ಇಪ್ಪನೆಂದಿಗೂ ತ್ರಿವೃತವೆಂದೆನಿಸಿ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಈ ನಮ್ಮ ಸುತ್ತಿರತಕ್ಕಂಥ ಲಿಂಗದೇಹ ಆರಧಿಕ ದಶಕಲೆಗಳುಳ್ಳ ಅಂತ ಹೇಳ್ತಾ ಇದ್ದಾರೆ. ಆರು ಹೆಚ್ಚಾದ ಕಲೆಗಳಿರುವಂಥದ್ದು ಯಾವುದು? ಹತ್ತು ಅಂದ್ರೆ 16 ಕಲೆಗಳು. ಅದು ಲಿಂಗ ಶರೀರ, ಈ ಅನಿರುದ್ಧ ಶರೀರ, ಇವೆರಡರ ನಡುವೆ ಎರಡು ಇವೆ. ಏನದು? ಜೀವಾಚ್ಛಾದಿಕ, ಪರಮಾಚ್ಛಾದಿಕ ಅಂತ ಎರಡು ಆವರಣಗಳಿವೆ. ಇವೇ ಅಜ್ಞಾನ ಮೋಹಾದಿಗಳಿಗೆ ಕಾರಣ ಆಗ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಆ ಭಗವಂತ ಲಿಂಗ ಶರೀರಕ್ಕೆ ದೈತ್ಯರ ಉಪಟಳಬಾರದಂತೆ ಜನಾರ್ದನ ರೂಪಿ ಹರಿ ಭಗವಂತನೇ ಮೂರು ಗುಣಗಳಲ್ಲಿದ್ದುಕೊಂಡು ಆ ಮೂರು ಗುಣಗಳ ಕಾರ್ಯ ತಿರುಗುತ್ತೆ, ಆ ಮೂರು ಗುಣಗಳ ಕಾರ್ಯ ಮಾಡಿಸ್ತಾನೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾರೆ, ವಿಜಯದಾಸರ ಸುಳಾದಿ ಬಿಂದು ಬಿಂದುಗಳಲ್ಲಿ ಪರಮಾಣು ಸಮೇತ ಒಂದೊಂದು ಸೂಕ್ಷ್ಮ ತತ್ವಗಳಿಂದರಿ ಮುಂದೆ ಕಾರ್ಯಗಳಯ್ಯ ಅನಿರುದ್ಧ ಶರೀರ ಹೊಂದಿಕೊಂಡಿಪ್ಪದು ಲಿಂಗದಂತೆ. ಲಿಂಗದೊಳಗೆ ಆ ಮೂರು ಗುಣಗಳು ಹೇಗೆ? ಬಿಂದುಗಳು ಸೂಕ್ಷ್ಮವಾದ ರೂಪದಿಂದ ಬಿಂದು ಬಿಂದುಗಳಲ್ಲಿ ಪರಮಾಣು ಸಮೇತ ಒಂದೊಂದು ಸೂಕ್ಷ್ಮ ತತ್ವಗಳಿಂದಲೇ ಅಲ್ಲಿ ಆ ಬಿಂದುಗಳಲ್ಲೇ ತತ್ವಗಳು ಸೇರಿಕೊಂಡಿವೆ. ಇಲ್ಲಿ ಸರಿಯಾಗಿ ಕಲಿಯಬೇಕಾಗಿದ್ದು ತತ್ವಗಳು 24 16 ಆಗುತ್ತೆ, 24 ಆಗುತ್ತೆ ಒಂದರೊಂದು ಸೇರಿಕೊಂಡ್ರೆ. ಈ ತತ್ವಗಳು 3 ಗುಣದಿಂದ ತಯಾರಾದದ್ದ ಅಂದ್ರೆ ಅಲ್ಲ. ಹೌದು, ಯಾಕೆ ಅಂದ್ರೆ ತತ್ವಗಳು ಸಹಜವಾಗಿ ಸೂಕ್ಷ್ಮವಾಗಿವೆ, ಅದು 3 ಗುಣ ಅಲ್ಲ. ತತ್ವಗಳು ಬೆಳೆಯಲಿಕ್ಕೆ ದೊಡ್ಡದಾಗಲಿಕ್ಕೆ 3 ಗುಣಗಳು ಕಾರಣ. ಅಷ್ಟು ಶರೀರ ತತ್ವಗಳಿಗೂ ಶರೀರ 3 ಗುಣದಿಂದಲೇ ಬರುತ್ತೆ, ಅದೆಲ್ಲ ದೊಡ್ಡದಾಗುತ್ತೆ ಅಂತ ಹೇಳ್ತಾ ಪರಮಾಣು ಸಮೇತ ಒಂದೊಂದು ಸೂಕ್ಷ್ಮ ತತ್ವಗಳಿಂದಲೇ ಮುಂದೆ ಕಾರ್ಯಗಳಯ್ಯ. ಈ ಲಿಂಗ ದೇಹದ ಮೇಲೆ ಅನಿರುದ್ಧ ಶರೀರ ಹೊಂದಿಕೊಂಡಿದ್ದು ಲಿಂಗದಂತೆ, ಆ ಲಿಂಗ ದೇಹದ ಮೇಲೆ ಆ ಲಿಂಗ ದೇಹದ ಆಕಾರದಲ್ಲೇ ಅನಿರುದ್ಧ ಶರೀರವಿದೆ. ಹಿಂದಣ ಆಗಮ ಕೇಳಿ ಪ್ರಾಂತ್ಯ ಭಾಗಕ್ಕೆ ಸಂಬಂಧವಾಗಿಪ್ಪವು ಪ್ರಕೃತಿ 2. ಆ ಲಿಂಗ ದೇಹ ಅನಿರುದ್ಧ ದೇಹದ ಮಧ್ಯ 2 ಪ್ರಕೃತಿಗಳಿವೆ. ಲಿಂಗ ದೇಹದ ಮೇಲೆ ಅನಿರುದ್ಧದ ಒಳಗೆ, ಚೆನ್ನಾಗಿ ಬಿಡಿಸಿ ಹೇಳ್ತಾರೆ, ಲಿಂಗ ದೇಹದ ಮೇಲೆ ಅನಿರುದ್ಧದ ಒಳಗೆ ಕುಂದದೆ ಪೆಸರುಂಟು ಜೀವ ಪರಮಾಚ್ಛಾಧಿಕ. ಅದಕ್ಕೆ ಹೆಸರಿದೆ ಜೀವ ಪರಮಾಚ್ಛಾಧಿಕ ವೆಂದೆಂಬ ನಾಮಗಳು. ಜಡತಮ ವರ್ಣ ಸಂದಿದ ಲಿಂಗ ಅನಿರುದ್ಧ ಮಧ್ಯ ಬಂಧಕ. ಇಲ್ಲಿ ಹೇಳ್ತಾ ಇದ್ದಾರೆ ಈ ಲಿಂಗ ಅನಿರುದ್ಧಗಳ ಮಧ್ಯದಲ್ಲಿ ವಿಶೇಷವಾಗಿ ಬಂಧಕವಾಗಿವೆ. ಅದೃಷ್ಟ ಜನ ಈ ಅಲ್ಲಿ ಇಲ್ಲ. ಇಂದಿರೆ ಅಜ ವಾಯು ಇವರ ಹೆಂಡರು ಆನಂದ ಅಭಿಮಾನಿಗಳು ಲಕುಮಿ ನಿತ್ಯ ಸಂದೇಹಗಳೊಳಸಲ್ಲ ಅನಿರುದ್ಧ ದೇಹದಲ್ಲಿ ಬಂದು ಪ್ರವೇಶವಾದರು ತತ್ವಿಕರು. ಇಲ್ಲಿ ಹೇಳುತ್ತಾರೆ ಆ ಲಿಂಗ ಅನಿರುದ್ಧಗಳ ಮಧ್ಯೆ ಈ ಎರಡೂ ಆಚ್ಛಾದಗಳಿವೆ. ಇದರಲ್ಲಿ ಯಾರಿರ್ತಾರೆ? ಅಜ ವಾ ಇಂದಿರೆ, ಅಜ ಬ್ರಹ್ಮದೇವರು, ವಾಯು ಇವರ ಹೆಂಡಂದಿರು. ಇವರೆಲ್ಲರೂ ಯಾರು? ಆನಂದಾಭಿಮಾನಿಗಳು, ಜೀವರಿಗೆ ಬರತಕ್ಕಂತಹ ಆನಂದ ಅಭಿಮಾನಿಗಳಾಗಿದ್ದಾರೆ. ಇವರು ವಿಶೇಷವಾಗಿದ್ದಾರೆ. ಇನ್ನ ತತ್ವಾಭಿಮಾನಿಗಳು ಯಾರು ಕೂಡ ಇರಲ್ಲ. ಎಲ್ಲಿ? ಲಿಂಗ ದೇಹದಲ್ಲಿ. ಅನಿರುದ್ಧ ದೇಹದಲ್ಲಿ ಬಂದು ಪ್ರವೇಶವಾದರು ತತ್ವರು. ಬಂಧದ ಎಲ್ಲಿದೆ? ಇಲ್ಲಿ. ದುಷ್ಟ ಮಂದಿಗಳಿಬ್ಬರು ಸ್ತ್ರೀ ವಾಚಕರಯ್ಯ. ಇಬ್ಬರು ದುಷ್ಟರು ಈ ಲಿಂಗ ಅನಿರುದ್ಧಗಳ ಮಧ್ಯೆ ಇರುವ ಜೀವಾಚ್ಛಾದಿಕ ಪರಮಾಚ್ಛಾದಿಕಗಳಿಗೆ ಇಬ್ಬರು ಸ್ತ್ರೀಯರು ಅಭಿಮಾನಿಗಳು ಅಂತಾರೆ. ಅಂದದ ಕೆಪಾರ ಅಭಿಮಾನರಾಗಿ ಸುಂದರ ಗುಣವುಳ್ಳ ವಾಣಿ ಭಾರತಿ ಗಿರಿಯ ನಂದನೆ ಶಚಿ ಇವಗೆ ಪ್ರೇರಕರು. ಹಿಂದಿನ ಪರಮೇಷ್ಠಿ ಕಲ್ಪದಲ್ಲಿ ಆ ಗುಣದಿಂದ ಇರುವರು ಸಾಧನೆ ಮಾಡಿ ಬಂದು ಇಲ್ಲಿ ಹೇಳ್ತಾ ಇದ್ದಾರೆ. ಇವರಿಬ್ಬರು ಕೂಡ ದೇವತೆಗಳಿಗೆ ವ್ಯತಿರೇಕರು, ದೈತ್ಯ ಗುಂಪಿನವರು. ಅವರಲ್ಲಿ ನಿಂತು ಹಿಂದಿನ ಪರಮೇಷ್ಠಿ ಕಲ್ಪದಲ್ಲಿ ಸಾಧನೆ ಮಾಡಿ ಅವರೊಳಗೆ ಸುಂದರವಾಗಿರ್ತಕ್ಕಂಥ ಗುಣ ಇರತಕ್ಕಂಥ ವಾಣಿ ಭಾರತಿ ಪಾರ್ವತೀದೇವಿ ಶಚಿ ಅವರಲ್ಲಿ ಪ್ರೇರಕರಾಗಿರ್ತಾರೆ. ಅವರು ಹಿಂದಿನ ಕಲ್ಪದಲ್ಲಿ ತಪಸ್ಸು ಮಾಡಿ ಬಂದು ಈ ದ್ವಂದ್ವಾಚ್ಛಾದಕರಲ್ಲಿ ಸ್ತ್ರೀಯರು, ಈ ಎರಡು ಆಚ್ಛಾದನದಲ್ಲಿ ಸ್ತ್ರೀಯರು ನಿಂತಿರ್ತಾರೆ. ಅಂತಹ ಸ್ತ್ರೀಯರಿಗೆ ನಿಂದು ಜೀವರಿಗೆ ಪ್ರತಿಕೂಲರವರು, ಆ ಜೀವರಿಗೆ ಪ್ರತಿಕೂಲರಾಗಿರ್ತಾರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇದು ಮೂಲ ಕಾರಣ ಅವಿದ್ಯ ಧರ್ಮವು. ಇದು ಕಲಿ ಇರಲಿಕ್ಕೆ ಆವಾಸ ಸ್ಥಾನವಾಗಿದೆ. ಈ ಒಂದಿದು ಏನಾಗ್ತಾ ಇದೆ ಅಂದ್ರೆ ಕಲಿ ಬರಲಿಕ್ಕೆ ಆವಾಸ ಕಾರಣವಾಗಿದೆ. ಇದು ಮಹತ್ ಪ್ರಬಲ ಸೂತಕ ಪ್ರಾರಬ್ಧ ಒದಗಿ ಬಂದಾಗಲೂ ಕಲಿಯ ಒಡಗೂಡಿ ಅಧಿಕ ಅಧಿಕವಾಗಿ ವ್ಯಥಪಡಿಸುವುದು. ಎಂಥ ಪ್ರಾರಬ್ಧ ಅಂದ್ರೆ ಇದು ಕಲಿಯ ಒಡಗೂಡಿ ಅಧಿಕಾಧಿಕವಾಗಿ ವ್ಯಥಪಡಿಸುತ್ತೆ. ಈ ಎರಡೂ ಕೂಡ ಮುಂದೆ ಬ್ರಹ್ಮಾಂಡ ಬಾಹಿರದಲ್ಲಿ ಇದ್ದ ತ್ರಿದಶರಲ್ಲಿ ಇವರ ಕಾರ್ಯವೇ ಕೊಳ್ಳದು. ಪದುಮ ಕಲ್ಪದಲ್ಲಿ ಪದುಮಜನಿಂದ ಪುಟ್ಟಿದ ಜೀವರಾಶಿಗೆ ವ್ಯಥೆ ಕಾರಣವೆನ್ನಿ. ಆ ದೇವತೆಗಳಲ್ಲಿ ಇದು ಕಾರಣ ಆಗಲ್ಲ ವ್ಯಥೆಗೆ. ಯಾರು ಸಾಮಾನ್ಯ ಜೀವರಾಶಿಗಳಲ್ಲಿ ತುಂಬಾ ತೊಂದರೆ ಕೊಡತಾ ಇದೆ ಅಂತ ಚೆನ್ನಾಗಿ ತಿಳಿಸಿಕೊಡತಾ ಇದ್ದಾರೆ ಭಗವಂತ. ನಮ್ಮ ಅಂದ್ರೆ ಲಿಂಗ ಶರೀರ ಅನಿರುದ್ಧ ಶರೀರಗಳ ಮಧ್ಯೆ ಇರತಕ್ಕಂಥದ್ದು ಜೀವಾಚ್ಛಾದಿತ ಪರಮಾಚ್ಛಾದಿತ, ಅಲ್ಲಿ ಭಗವದ್ ರೂಪವನ್ನ ಚಿಂತನೆ ಮಾಡಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾರೆ, ಮನುಜೋತ್ತಮರಿಂದ ಮೊದಲಾಗಿ ತೃಣ ಜೀವರಿಂದ ಕಡೆಯಾಗಿ ಜೀವಾಚ್ಛಾದಿತ ಪರಮಾಚ್ಛಾದಿತವೆಂದು ಬೇರಿಪ್ಪದು. ಅಂದ್ರೆ ಜೀವಾಚ್ಛಾದಿತ ಪರಮಾಚ್ಛಾದಿತ ಯಾರ್ಯಾರಿಗಿರುತ್ತೆ ಎಂಬುದನ್ನ ಹೇಳ್ತಾ ಇದ್ದಾರೆ. ಮನುಜೋತ್ತಮರಿಂದ ಮೊದಲ ಮನುಷ್ಯೋತ್ತಮರಿಂದ ಮೊದಲುಕೊಂಡು ತೃಣಜೀವರಕ್ಕಿಂತ ಕಡೆಯಾಗಿ ಅವರು ಕೊನೆಗೆ ಜೀವಾಚ್ಛಾದಿತ ಪರಮಾಚ್ಛಾದಿತವೆಂದು ಬೇರಿಪ್ಪದು. ಜೀವಾಚ್ಛಾದಿತವನ್ನು ಸಂಹರಿಸಿ ದೇವ ಜೀವಾಚ್ಛಾದಿತವನ್ನು ತೆಗೆದುಬಿಟ್ಟು ಪರಮಾಚ್ಛಾದಿತ ಕಡೆಗೊತ್ತಿ ಮುಕ್ತರ ಮಾಡುವ ಅನಾದಿಕಾರದಿ ಮುಕುತಿದಾಯಕ ಗುರು ಪುರಂದರ ವಿಠಲ ಆಲೋಕದಲ್ಲಿಪ್ಪದು ಅಂತ ಭಗವಂತ ಇದರನ್ನು ಎರಡನ್ನು ತೆಗೆದು ಬಿಡುತ್ತಾನೆ. ಒಂದನ್ನ ಪರಮಾಚ್ಛಾದಿಕ ಭಗವಂತನ ಇಚ್ಛಾ, ಜೀವಾಚ್ಛಾದಿಕ ಸಹಜವಾದ ಬಂಧ, ಅದನ್ನ ತೆಗೆದು ಬಿಟ್ಟು ಇದನ್ನ ಬದಿಗೊತ್ತಿ ಮೋಕ್ಷವನ್ನು ಕೊಡುತ್ತಾನೆ ಭಗವಂತ ಹೇಳ್ತಾರೆ. ಆ ಇದಕ್ಕೆ ಇಂತಹ ಪ್ರತಿಬಂಧಕರಾದಂತಹ ಆ ಜೀವಾಚ್ಛಾದಿಕ ಪರಮಾಚ್ಛಾದಿಕದಲ್ಲಿ ಇಬ್ಬರು ಜೀವರಿದ್ದಾರಲ್ಲ ಅವ್ರು ಯಾರು ಅಂತ ಹೇಳ್ತಾರೆ. ಇಂಥ ಪ್ರತಿಬಂಧಕರಾದಂತಹ ಜೀವದ್ವಯರನ್ನು ನಿಗ್ರಹಿಸೆಂದು ಇಂದಿರಾದೇವಿ ಪ್ರಾರ್ಥನೆ ಮಾಡಿದರೆ ಆ ಶ್ರೀಹರಿ ಅದನ್ನು ತೊಲಗಿಸ್ತಾನಂತೆ. ಜೀವಕ್ಕೆ ಪ್ರತಿಬಂಧವಾಗಿದ್ದ ಜನರಿವರು ದೇವೇಶ ವಿಜಯ ವಿಠಲನಿಂದ ತೊಲಗುವರು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳುತ್ತಾರೆ, ನಿಮ್ಗೇನ್ ಅರ್ಥ ಆಯ್ತು ಹೇಳಿ?
ಲಿಂಗ ಶರೀರದ ಮೇಲೆ ಅನಿರ್ದಿಷ್ಟ ಜೀವ ಪರಮಾಚ್ಛಾದ
ಜೀವಾಚ್ಛಾದಿತ ಪರಮಾಚ್ಛಾದಿತ ಅಂತ ಎರಡು ಆವರ್ಗಗಳಿವೆ. ಲಕ್ಷ್ಮೀದೇವಿ ಸ್ತೋತ್ರದಿಂದ ಪ್ರಸನ್ನನಾದ ಶ್ರೀಹರಿ ಆ ಎರಡನ್ನು ತೆಗೆಯುತ್ತಾನೆ. ಜೀವಾಚ್ಛಾದಿಕವನ್ನ ತೆಗೆದು ಬಿಟ್ಟು ಪರಮಾಚ್ಛಾದಿತ ಬದಿಗೊತ್ತಿ ನಮಗೆ ಆನಂದ ಪ್ರಕಟ ಮಾಡತಾನೆ ಅಂತ ಹೇಳಿದ್ರು. ಇಲ್ಲಿ ಜೀವಾಚ್ಛಾದಿಕ ಎಂಬುದರ ಕೆಲಸ ಏನು ಅಂದ್ರೆ ಜೀವನಿಗೆ ತನ್ನ ಕುರಿತೇ ಗೊತ್ತಾಗದಂತೆ ಮಾಡುವುದು ಜೀವಾಚ್ಛಾದಿತ. ಪರಮಾಚ್ಛಾದಿಕ ಕೆಲಸ ಏನು ಅಂದ್ರೆ ಜೀವನಿಗೆ ದೇವರ ಕುರಿತು ಗೊತ್ತಾಗದೆ ಮಾಡುವುದು ಪರಮಾಚ್ಛಾದಿಕ ಕೆಲಸ. ಈ ಎರಡೂ ಆವರ್ಗಗಳಿದ್ದರಿಂದ ನಮಗೆ ನಮ್ಮ ಕುರಿತೇ ಗೊತ್ತಿಲ್ಲ, ದೇವರ ಕುರಿತು ಗೊತ್ತಾಗದಂತೆ ಆಗ್ತಾ ಇದೆ. ನಮ್ಮ ಈಗಿನ ಸಾಧನೆ ಯಾವುದಕ್ಕೆ ಗುರಿ ಅಂದ್ರೆ ಅದಕ್ಕೆ ದೇವರ ದರ್ಶನಕ್ಕೆ ನಮ್ಮ ಸ್ವರೂಪದ ಜ್ಞಾನಕ್ಕೆ ಅಡ್ಡಿಯಾದ ಪ್ರತಿಬಂಧಕಗಳು ಹೋಗಲಿ ಎಂಬ ಸಂಕಲ್ಪ. ಅದು ಹರಿಪ್ರೇರಣೆಯ ಹರಿಪ್ರೀತಿ ಅಲ್ಲ ಇದೆ. ಅಲ್ಲಿ ಪರಮಾಚ್ಛಾದಿಕ ಅಂಬುದು ದೇವರ ಇಚ್ಛಾ, ಅವನು ಇಟ್ಟಿದ್ದಾನೆ. ಅಂದ್ರೆ ಇವಾಗ ಮನೆಯಲ್ಲಿ ಯಾವುದೋ ಒಂದು ಐಟಮ್ ಇದೆ, ನೀವಿನ್ನ ಊರಿಂದ ಬರಲಿಲ್ಲ, ಅಟ್ಟರವ ನಾನೇನ್ ಮಾಡ್ಲಿ, ಮನೆ ಬೀಗ ಹಾಕೊಂಡು ಹೋಗಿದ್ದೆ. ಜೀವರಿಗೆ ಈ ಲಿಂಗ ದೇಹ ಅದರ ಮುಂದಿರುವ ಎರಡು ಕೂಡ ಯಾಕೆ ಕೊಟ್ಟ ಅಂತ ಹೇಳಿದ್ರೆ ಒಳಗಿರುವ ಸ್ವರೂಪ ಲಿಂಗ ದೇಹಕ್ಕೆ ಏನು ಹಾನಿ ಆಗದಂತೆ ತನ್ನ ಇಚ್ಛೆಯನ್ನಿಟ್ಟ. ಅಲ್ಲಿ ಲಿಂಗ ದೇಹಕ್ಕೆ ದೈತ್ಯರು ಹಾನಿ ಮಾಡ್ಲಿಕ್ಕೆ ಬರುತ್ತಾರೆ. ಲಿಂಗ ದೇಹ ಹಾನಿ ಅಂದ್ರೆ ಬೇರೆಯವರು ಬರದಂತೆ ಕವರ್ ಆಗಿರುತ್ತೆ, ಆದರೆ ಸ್ವಯಂ ತಾನೇ ಜೀವನ ಬಂಧನ ಮಾಡ್ತಾ ಇರುತ್ತೆ. ಬಂಧನ ಅಂದ್ರೆ ತಿಳಿಯಗೊಡದೆ ನೋಡತಾ ಇರುತ್ತೆ. ತಿಳಿಯಗೊಡದೆ ಯಾಕಿರಬೇಕು ಅಂತ ಹೇಳಿದರೆ ಈ ಕರ್ಮ ಸವಿಬೇಕಲ್ಲ, ಕರ್ಮ ಸವಿದರೆ ಹೊರತು ತಿಳಿಯಲಿಕ್ಕಾಗಲ್ಲ. ಅಷ್ಟರವರೆಗೆ ಜೀವನನ್ನ ತನ್ನದು ಗೊತ್ತಾಗದೆ ದೇವರನ್ನು ಗೊತ್ತಾಗದೆ ಮಾಡುವಂತ ಎರಡು ಪರಗಳು. ಖಂಡಿತ ಮಾಡುತ್ತೆ. ಅದರ ಮೇಲೆ ಲಿಂಗ ದೇಹಕ್ಕೆ ಪ್ರೊಟೆಕ್ಷನ್ ಕವರ್ಸ್ ಇವು ಫೈರ್ ವಾಲ್. ಲಿಂಗದೇಹ ತೊಂದರೆ ಆಗದಂತೆ ಅದಕ್ಕೆ ದೈತ್ಯರ ಉಪಟಲ ಬಾರದಲೆ ಅಂತ ಸ್ಪಷ್ಟ ಹೇಳಿದ್ದಾರೆ. ಅದು ಬಾರದಂತೆ ರಕ್ಷಣಾ ಕವಚ ಹಾಕಿ ಅಷ್ಟೇ ಬರೇ ಒಂದು ಗೋಡೆ ತರ ಅಲ್ಲ, ಅದರ ಎಫೆಕ್ಟ್ ನಮ್ಮ ಮೇಲೆ ಬರುವಂತೆ ಮಾಡಿದ್ದಾರೆ. ದೇವರ ಕುರಿತು ಗೊತ್ತಾಗದೆ ನಮ್ಮ ಕುರಿತು ಗೊತ್ತಾಗದೆ ಮಾಡಿ ಸಾಧನೆ ಮಾಡಿಸಿ ನಂತರ ಹರಿದು 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 ಒಳಗೆ ತೆಳು ಮಾಡಿ ದೇವರ ಒಂದು ಚಿಂತನೆ ನಮ್ಮ ಕುರಿತು ಚಿಂತನೆ ಎಲ್ಲ ಭಗವಂತ ಕೊಡುತ್ತಾರೆ.
ಅಭಿಮಾನಿಗಳು
ಇಬ್ಬರು ಜೀವರು ಇರ್ತಾರೆ, ಸ್ತ್ರೀಯರು ಹೇಳಿದರು ಯಾರು ಅಂತ ಹೇಳಿಲ್ಲ, ಅವರು ದುಷ್ಟ ಸ್ತ್ರೀಯರು, ದುಷ್ಟ ಸ್ತ್ರೀಯರಿದ್ದ. ತಪಸ್ಸು ಮಾಡಿಕೊಂಡು ಅದಕ್ಕೆ ಹೇಳಿದ್ರು ಹಿಂದಿನ ಕಲ್ಪದಲ್ಲಿ ಬ್ರಹ್ಮದೇವರ ಕಲ್ಪ ತಪಸ್ಸು ಮಾಡಿ ಅವರಿಬ್ಬರು ಪ್ರವೇಶ ಮಾಡಿದ್ದಾರೆ. ಆದರೆ ಅವರಿಗೆ ಕೆಲಸವಿಲ್ಲ, ಅಂದರೆ ಅಲ್ಲಿರ್ತಾರೆ ಅವರಲ್ಲಿ ಭಾರತಿ ವಾಣಿ, ಆದಮೇಲೆ ಲಕ್ಷ್ಮೀದೇವಿ ವಾಣಿ ಭಾರತಿ ರುದ್ರಾಣಿ ಶಚಿ ಇವರು ನಿಂತು ಅಲ್ಲಿ ಪ್ರೇರಕರ ಆಗಿರ್ತಾರೆ ಅಲ್ಲಿರ್ತಾರೆ ಅಂತ ಹೇಳ್ತಾರೆ. ಅಲ್ಲಿಂದ ಇರ್ತಾರೆ ಲಿಂಗ ದೇಹದಲ್ಲಿ ಅವರಿಗೆ ಪ್ರವೇಶವಿಲ್ಲ, ಅನಿರುದ್ಧಕ್ಕಿರುತ್ತೆ. ಆ ಜೀವಾಚ್ಛಾದಿಕದಲ್ಲಿ ಇವರು ಇರ್ತಾರೆ, ಇನ್ ಬಿಟ್ವೀನ್ ಇರ್ತಾರೆ. ಲಿಂಗ ದೇಹದಲ್ಲಿ ಯಾರಿಗೂ ಪ್ರವೇಶವಿಲ್ಲ, ಅದಕ್ಕೆ ಮಿಕ್ಕ ಆದಿತೇಯರಿಗೆ ಇಲ್ಲವಾ ಸ್ಥಾನ ಯಾವುದು? ಲಿಂಗ ದೇಹ. ಜೀವಾಚ್ಛಾದಿಕದಲ್ಲಿ ಇರ್ತಾರೆ, ಬಂದಿರ್ತಾರೆ ಅಂತ ಹೇಳ್ತಾರೆ. ಆ ಮಾತು ಪಟ್ಟ ಹೇಳ್ತಾರೆ ಅವರು ವಿಜಯದಾಸರು. ಇಲ್ಲಿ ದುಷ್ಟ ಮಂದಿಗಳಿಬ್ಬರು ಸ್ತ್ರೀವಾಚಕರಯ್ಯ, ಸುಂದರ ಗುಣವುಳ್ಳ ವಾಣಿ ಭಾರತಿ ಗಿರಿಯನಂದನೆ ಶಚಿ ಇವರಿಗೆ ಪ್ರೇರಕರು. ಇವರ್ಯಾಕೆ ಇಲ್ಲಿ ಬಂದ್ರು? ಹಿಂದಿನ ಪರಮೇಶ್ಠಿ ಕಲ್ಪದಲ್ಲಿ ಆ ಗುಣದಿಂದ ಇರುವರು ಸಾಧನೆ ಮಾಡಿ ಬಂದು ದ್ವಂದ್ವಾಚ್ಛಾದಿಕರಲ್ಲಿ ಸ್ತ್ರೀಯರು ನಿಂದು ಜೀವರಿಗೆ ಪ್ರತಿಕೂಲರವರು. ಅವ್ರು ಸಾಧನೆ ಆಗ್ಬೇಕಲ್ಲ ತಮಸ್ಸಿಗೆ, ತಮಸ್ಸಿಗೆ ಸಾಧನೆ ಆಗ್ಬೇಕಾದ್ರೆ ಬ್ರಹ್ಮದೇವರು ಕೇಳ್ಕೊಂಡಂತೆ, ನಾವು ಸಾಧನೆ ಮಾಡ್ಕೋಬೇಡ, ಏನ್ ಮಾಡಬೇಕು ಅಂದ್ರೆ ಎಲ್ಲರಲ್ಲೂ ಹೇಗೋ ನಿಂತ್ಕೊಂಡು ಉಪದ್ರ ಕೊಡ್ರಿ ಅಂತ ಹೇಳಿದ್ರು. ಅದಕ್ಕೆ ಪೌರ ಮಾಡಿ ಕೊಟ್ಬಿಟ್ರು, ಅವ್ರು ಮತ್ತೆ ಉಪದ್ರ ಕೊಡ್ತಾ ಇರ್ತಾರೆ. ಉಪದ್ರ ಕೊಡೋದೇ ಅವ್ರಿಗೆ ಸಾಧನೆ, ಅದರಿಂದ ಬೇಗ ತಮಸ್ಸಿಗೆ ಹೋಗ್ತಾರೆ ಅಂತ. ಮತ್ತೆ ನೋಡಿ, ನಾವು ಸಾಧನೆ ಮಾಡಬೇಕಾಗಿಲ್ಲ, ಸಾಧನೆ ಮಾಡೋರಿಗೆ ಅಡ್ಡ ಮಾಡಿದ್ರೆ ಸಾಕು, ವಿಶೇಷ ಸಾಧನೆ ಅಂತ ಹೇಳ್ತಾ ಇದ್ದಾರೆ. ಅದು ತಮಸ್ಸಿಗೆ ಸಾಧನೆ ಅಂದ್ರೆ ಒಬ್ಬರು ಹೊಡೆದು ಕೊಡೋದು, ಅವರಿಗೆ ಸಾಧನೆ ಆಗದಂತೆ ಮಾಡಿದ್ರೆ ಸಾಕು, ಕೃಣಾರ್ಪಣ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಒಳಗಿರತಕ್ಕಂಥ ಎರಡು ಜೀವಾಚ್ಛಾದಿಕ ಪರಮಾಚ್ಛಾದಿಕ ತಿಳಿಸಿಕೊಡ್ತಾ ಇದ್ದಾರೆ. ಚೆನ್ನಾಗಿದೆ. ಇಚ್ಛಾ
ಪ್ರಾಕೃತಿಕ ಒಂದು ಆವರಣ ಅಲ್ಲ,
ಆವರಣ ಅಲ್ಲ, ಆವರಣ ಹೌದು ಅಲ್ಲ, ಪ್ರಾಕೃತಿಕ ಆವರಣ ಅಲ್ಲ, ದೇವರ ಇಚ್ಛಾ ಬಂಧನ ಮಾಡ್ತಾ ಇರುತ್ತೆ ಬಾಯ. ಹೌದು,
ಜೀವಾಚಾರಿಕ
ಆವರಣ.
ಯಾವುದಕ್ಕೆ?
ಎರಡು ಒಂದೇ ತರದ ಪ್ರಾಪರ್ಟಿ ಇರೋದು, ಆದರೆ ಆ ಜೀವಾಚ್ಛಾದಿಕಕ್ಕಿಂತ ಪ್ರಬಲವಾದ್ದು ಲಿಂಗದೇಹ, ಪ್ರಬಲವಾದ್ದು ಬಹಳ ಪ್ರಬಲವಾದ್ದು ಲಿಂಗದೇಹ. ಸರಿ, ಇದು ಮೊದಲು ಗೊತ್ತಿಲ್ಲ ಈ ಆಚ್ಛಾದಿಕ ದ್ವಯ ಇದೆ ಅಂತೇಳಿ, ಈಗ ಗೊತ್ತಾಯಿತು. ಮುಂದೆ ಏನು ಒಂದು ಪ್ರಶ್ನೆ, ಅರ್ಥ ತಿಳ್ಕೊಂಡು ಮಾಡಿದ್ದೇನು ಅಂತ. ಮೊದಲು ಎರಡು ಆಚ್ಛಾದಿಕಗಳು ಇದ್ದ ಇಲ್ಲ ಏನಿದೆ ಇಲ್ಲ ಗೊತ್ತಿಲ್ಲ, ಈಗ ಗೊತ್ತಾಯಿತು. ಗೊತ್ತಾದ್ರೆ ಮಾಡಿದ್ದೇನು, ಮರೆತು ಹೋಗಿ ಮಾಮೂಲು ಮಾಮೂಲಾಗಿ ತಿಳ್ಕೊಂಡು ಮಾಡೋದೇನಾದ್ರಿಯಾ ಅಂತ ದಾಸರು ಚುಚ್ಚಿ ಕೇಳ್ತಾರೆ. ಅಂದ್ರೆ ಹೇಳಿ ಸುಮ್ಮನೆ ಹೇಳಿಲ್ಲ, ನಾವು ನಿತ್ಯವೂ ಕೂಡ ನಿಮ್ಮಲ್ಲಿ ಎರಡು ಆಚ್ಛಾದಿಕಗಳನ್ನ ಸ್ಮರಿಸಿ ಅದರೊಳಗೆ ದೇವರನ್ನ ಸ್ಮರಿಸಿ ಇದರನ್ನ ದೂರ ಮಾಡಯ್ಯ ಅಂತ ಅಲ್ಲಿರುವ ಭಗವದ್ ರೂಪಕ್ಕೆ ನಾವು ನಮಸ್ಕಾರಾದಿಗಳನ್ನ ಸಲ್ಲಿಸಿದರೇನೆ ಅದರ ಪ್ರತಿಬಂಧಕ ಹೋಗ್ತಾ ಬರುತ್ತೆ. ಇಲ್ಲದಿದ್ದರೆ ವಿಷಯ ತಿಳ್ಕೊಂಡೇನು ಉಪಯೋಗ? ಬರೀ ಪಾರಾಯಣಕ್ಕೊಂದು ಪುಸ್ತಕ ಆಗಬೇಕಾ? ಮನಸ್ಸಲ್ಲಿ ಆ ಸ್ಥಾನದಲ್ಲಿ ಆಕಾರದ ಆ ಹೆಸರಿಟ್ಟುಕೊಂಡ ದೇವರ ರೂಪದ ನೆನಪಿಗೆ ಈ ತಿಳುವಳಿಕೆ ಕಾರಣ ಆಗಬೇಕಾ? ನಾವು ನೆನೆಸ್ತೀವ ಜೀವಾಚ್ಛಾದಿಕ ಪರಮಾಚ್ಛಕ ಅದಕ ಅಂತೇಳಿ, ಸ್ವಲ್ಪ ಹರಿಕಥಾಮೃತಸಾರ ಓದ್ಕೊಂಡವರಿಗೆ ಶಾಸ್ತ್ರ ಓದೋರಿಗೆ ಎಲ್ಲರಿಗೂ ಗೊತ್ತು, ಹೌದಲ್ವೋ? ನಾವು ಎಲ್ಲರಿಗೂ ಗೊತ್ತು ಹೇಳಿ ಕೂಡ ಹೌದು ಆಚಾರ್ಯ ಅಂತ ಅಂತೀವಿ. ಹೌದು, ದಿನಾಗೂ ನೆನೀತಾ ಇದ್ದೀವ? ಇಲ್ಲ. ಅಲ್ಲಿರೋ ದೇವರ ರೂಪಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀವ? ಇಲ್ಲ. ಕರ್ಮಗಳು ಮಾಡ್ತಾ ಇದ್ದೀವಿ, ಆ ಕರ್ಮದಲ್ಲಿ ಭಗವದ್ ರೂಪ ಇರುತ್ತೆ, ಆ ರೂಪಕ್ಕೆ ನಮಸ್ಕಾರ ಅಂತ ಹೇಳ್ತಾ ಇದ್ದೀವ? ಇಲ್ಲ. ಗೊತ್ತು, ಅರಣ್ಯಕಾಚಾರ್ಯ ಹೇಳಿದ್ರು, ಕರ್ಮದಲ್ಲಿ ಭಗವತ್ ರೂಪಗಳು ಹುಟ್ಟಿ ಬರ್ತಾ ಇವೆ. ಕರ್ಮ ಬಂಧನದಿಂದ ನಾವು ಕಡಬೀಳಬೇಕಾದರೆ ಕರ್ಮದೊಳಗಿರುವ ಕರ್ಮನಾಮಕ ಭಗವಂತನನ್ನು ನೆನೆದವರಿಗೆ ಮಾತ್ರ ಆ ಕರ್ಮದಿಂದ ಕಡಬೀಳಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ನಿತ್ಯ ಕರ್ಮ ಮಾಡುವಾಗ ಕರ್ಮದೊಳಗೆ ಕರ್ಮನಾಮಕನಿದ್ದಾನೆ ಎಂಬ ನೆನಪೇ ತರಲ್ಲ. ಮತ್ತೆ ನಮಗದು ಅನುಷ್ಠಾನಕ್ಕೆ ಬಾರದಿದ್ರೆ ತಿಳ್ಕೊಂಡು ಉಪಯೋಗವೇನು? ನಮ್ಮ ಅದನ್ನ ಹುಟ್ಟಿದ ಕಾಲಕ್ಕಿಂತ ಮಾಡ್ತಾ ಇದ್ವಿ. ಹುಟ್ಟಿದ ಕಾಲಕ್ಕಿಂತ ಎಲಿಮೆಂಟರಿ ಸ್ಟೇಜ್ ಹುಡುಗರಿಗೆ ದೃಷ್ಟಾಂತ ಕೊಡ್ತಾ
ಇದೆ,
ಎಕ್ಸಾಂಪಲ್ ಕೊಡ್ಬೇಕು. ಹುಡುಗರಿದ್ದಾಗ ವಾಯುಸ್ತುತಿ ಹೇಳ್ಕೊಡ್ತಾರೆ, ಸಂಧ್ಯಾ ವಂದನೆ ಹೇಳ್ಕೊಡ್ತಾರೆ, ಹೌದಾ? ಸಂಧ್ಯಾ ವಂದನೆ ಅರ್ಥ ಕೇಳ್ತಾನೆ ಹುಡುಗ, ಇದಕ್ಕೇನು ಅರ್ಥ ಹೇಳ್ತಾರೆ. ಮುಂದೆ ನಿಂಗೆ ಗೊತ್ತಾಗತ್ತಪ್ಪ, ಹೆಚ್ಚು ನಿಂಗೆ ಅರ್ಥ ಆಗಲ್ಲ ಸಂಸ್ಕೃತ ಪದಗಳಿವೆ ಅಂತ ಹೇಳ್ತಾರೆ. ಆ ಹುಡುಗ ಬೆಳೆದ 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 ಸಾಯೋ ಪರ್ಯಂತ ಬೆಳೆದ, 98 ವರ್ಷ ಬಂತು, ಆಗೂ ಕೇಳಿದರೆ ಸಂಧ್ಯಾ ವಂದನೆಗೆ ಅರ್ಥ ಗೊತ್ತಿಲ್ಲ, ವಾಯುಸ್ತುತಿಗೆ ಅರ್ಥ ಗೊತ್ತಿಲ್ಲ. ಹೇಳಿದ್ದೆ ಹೇಳಿದ್ದೆ ಹೇಳಿದ್ದೆ, ಬೆಟ್ಟಾರ್ಪಣೆ ಬಿಟ್ಟದ್ದೇ. ಹಾಗಾದ್ರೆ ಇವತ್ತು ಬೆಳಿಗ್ಗೆ ಸಂಕಲ್ಪ ಮಾಡಿ ನಾಳೆ ಬೆಳಿಗ್ಗೆ ಕೃಷ್ಣಾರ್ಪಣೆ ಬಿಡುವುದು ಎಲಿಮೆಂಟರಿ ಸ್ಟೇಜ್. ಮತ್ತೆ ನಿಮ್ಮ ಪ್ರಶ್ನೆ ಏನು, ಮಧ್ಯ ನೆನಪು ಬಾರದಿದ್ರು ಕೊನೆಗೆ ಕೃಷ್ಣಾರ್ಪಣ ಅಂತ ಬಿಡ್ತೀವಲ್ಲ.
ಪ್ರತಿಯೊಂದು ಕರ್ಮವನ್ನ ಅರ್ಪಣೆ ಮಾಡುವಾಗ ಪರಮಾತ್ಮ ಕಾಯವಾಗಿ ಭಗವದ್ ಹೊರಡ್ತಾ ಇದಪ್ಪ, ಅದಕ್ಕೆ ಅರ್ಪಣಾಟೆ ಮಾಡ್ತಾ ಇದೀವಲ್ಲ ಅಂತ ಹೇಳ್ತೀವಿ.
ಹೌದಾ? ಮಾಡಿದ್ರೆ ಒಳ್ಳೇದೆ, ಆ ಕರ್ಮದೊಳಗಿರೋ ಭಗವತ್ ರೂಪಗಳು ನೆನೆಸಿದರೆ ಒಳ್ಳೇದೆ. ನಾ ಇಲ್ಲ ಅಂದಿಲ್ಲ, ನಂಗೆ ಹಾಗ ಅರ್ಥ ಆಗಿಲ್ಲ, ಒಂದ್ಸಲ ಕೃಷ್ಣಾರ್ಪಣ ಅಂದ್ರೆ ಸಾಕಲ್ಲ ಅಂತ ಹಾಗಲ್ಲ. ಕರ್ಮದಲ್ಲಿ ಇಷ್ಟು, ಆ ಪ್ರತಿಯೊಂದು ಕರ್ಮ ಮಾಡಿದಾಗ್ಲೂ ನಿನ್ನ ರೂಪಗಳು ಬರ್ತಾ ಇವೆ ಅಂತ ಭಗವಂತನ ಸ್ಮರಣೆ ಮಾಡ್ತಾ ಬಂದ್ರೆ ಖಂಡಿತ ಖಂಡಿತ ಹಾಗೆ ಮಾಡಿದ್ರು.
ಸರಿ, ಕೊಟ್ಟಿಲ್ಲ ಆ ಕ್ಷಣದಿಂದ ಈ ಕ್ಷಣ ತನಕ ದೇವತೆ ಮಲ್ಗುರ ಪ್ರತಿ ಕ್ಷಣಕ್ಕೂ ಪರಮಾತ್ಮ ಕೊಡ್ತಾ ಇದ್ದಾನೆ.
ಸಾರ್ಥಕ ಆಯ್ತು ಪ್ರವಚನ, ಸಾರ್ಥಕ ಆಯ್ತು. ಅದಕ್ಕೆ ಹೇಳ್ತಾ ಇದ್ದಾರೆ ಅದು. ಇವತ್ತಿನ ಇದು ಸೇರಿಸ್ಕೊಳ್ಳಿ, ಜೀವಾಚ್ಛಾದಿಕ ಪರಮಾಚ್ಛಾದಿಕ, ಅಲ್ಲಿ ಇಬ್ಬರು ಸ್ತ್ರೀಯರು ಅಲ್ಲಿ ಪ್ರೇರಕರಾಗಿ ದೇವತೆಯರಿರ್ತಾರೆ, ಸ್ವಾಮಿ ನಿಂತಿರ್ತಾನೆ, ಆ ಎರಡರಿಂದ ಕಟ್ಟಿ ಹಾಕ್ತಾ ಇರ್ತಾನೆ. ಅಲ್ಲಿರೋ ದೇವರನ್ನ ಸ್ಮರಿಸಿದವರಿಗೆ ಅದರ ಪ್ರಭಾವ ಕಡಿಮೆ ಮಾಡುತ್ತಾ ಬರ್ತಾನೆ ಎಂಬುದು ರಹಸ್ಯ. ಇದು ನಿತ್ಯ ನೆನಲ್ಲಿ ಕಿಟ್ಟುಕೊಂಡ್ಬಿಡಿ. ಬಹಳ ಒಳ್ಳೆಯದು, ಒಮ್ಮೆ ಆದರೂ ನೆನೆಯಿರಿ ಸದ್ಯಕ್ಕೆ, ಆದ ಮೇಲೆ ಕಂಟಿನ್ಯೂಸ್ ಆಗಿ ನೆನೆದ್ರೆ ನಾನು ನನ್ನ ಸಂತೋಷ ಪಡೋರು ಯಾರಿಲ್ಲಮ್ಮ. ಬಹಳ ಒಳ್ಳೇದು, ಸಂತೋಷ ಆಯ್ತು. ಇನ್ನ ಮುಂದೆ ಹೇಳುತ್ತಾರೆ, ಅನಿರುದ್ಧ ದೇಹದಲ್ಲಿ ಯಾರಿರ್ತಾರೆ? ರುದ್ರ ಮೊದಲಾದ ಮರರಿಗೆ ಅನಿರುದ್ಧ ದೇಹವೇ ಮನೆ ಎನಿಸುವುದು, ಇದ್ದು ಕೆಡ ಕೆಲಸವ ಮಾಡರು ಅಲ್ಲಿಂದಿತ್ತ ಸ್ಥೂಲದಲ್ಲಿ ವೃದ್ಧ ಖಳ ದಿವಿಜರು ಪರಸ್ಪರ ಸ್ಪರ್ಧೆಯಿಂದಲಿ ದ್ವಂದ್ವ ಕರ್ಮ ಸಮೃದ್ಧಿಗಳನ್ನಾಚರಿಸುವರು. ಪ್ರಾಣೇಶನಾಜ್ಞೆಯಲ್ಲಿ ಅನಿರುದ್ಧ ದೇಹ, ಲಿಂಗ ದೇಹದಲ್ಲಿ ಯಾರು ಇರ ದಿವ್ಯ ದೇವತೆಗಳು, ಅವರೆಲ್ಲ ರುದ್ರ ಮೊದಲಾದ ಮರರಿಗೆ ಅನಿರುದ್ಧ ದೇಹವೇ ಮನಿ ಎನಿಸುವುದು. ಇತ್ತು ಆ ಅನಿರುದ್ಧ ದೇಹದಲ್ಲಿ ಇದ್ದುಕೊಂಡು ಕೂಡ ಕೆಲಸವ ಮಾಡರು, ಕೆಲಸ ಮಾಡಲ್ಲ, ಅವರೊಳಗೆ ಭಾರತೀ ದೇವಿ ನಿಂತು ಮಾಡಿಸ್ತಾಳೆ. ಇದನ್ನು ವಿಜಯದಾಸರು ಒಂದ್ ಕಡೆ ಹೇಳ್ತಾರೆ, ಭಾರತಿ ಮಜ್ಜನನಿಯೇ ಭಾರತಿ ಅಂತ ಹೇಳುತ್ತಾ, ಗುಣತ್ರಯಾತ್ಮಕವಾದ ಲಿಂಗ ದೋಳು ಅಣುರೂಪಳಾಂಗಿ ತೂರಂಗ ಮುಖ ಅನಿಲಾಂತರ್ಗತ ಪಾಂಡುರಂಗ ಪಾದ ವನಜಯುಗಳ ಮತ್ತ ಭೃಂಗಿಸಿ ತತ್ವ ಕಾರ್ಯ ಅನಿರುದ್ಧ ದೇಹಸ್ಥ ಅನಿಮೇಷರಳು ಪೊಕ್ಕು ದ್ವಿನವ ರೂಪದಿ ಮಾಳ್ಪೇ ಭಾರತಿ ಮಜ್ಜನನಿಯೇ ಭಾರತಿ. ಅನಿರುದ್ಧ ದೇಹಸ್ಥ, ಅನಿರುದ್ಧ ದೇಹದಲ್ಲಿರುವಂತ ಅನಿಮಿಷರಳು ದೇವತೆಗಳಲ್ಲಿ ಪೊಕ್ಕು ಭಾರತೀ ದೇವಿ, ದ್ವಿ ನವ ರೂಪದಿ 9, 2, 11 ಇಂದ್ರಿಯಗಳಲ್ಲಿ ನಿಂತು ಮಾಡ್ಬೆ ಅಂತ ಭಾರತೀಯ ಹೇಳ್ತಾರೆ. ಇದ್ದು ಕೆಲಸವ ಮಾಡರು ಅಲ್ಲಿಂದ ಇತ್ತ ಅಂದ್ರೆ ಈಚೆ ಸ್ಥೂಲದಲ್ಲಿ ಎಲ್ಲರೂ ಇರ್ತಾರೆ, ದೇವತೆಗಳು ಇರ್ತಾರೆ, ದೈತ್ಯರು ಇರ್ತಾರೆ. ಆ ದೈತ್ಯರಿಗೆ ಕ್ವಾಲಿಫಿಕೇಶನ್ ಏನು? ಕ್ರುದ್ಧ, ಕ್ರೋಧಾಭಿಮಾನಿಗಳು ಅಂದ್ರೆ ಕ್ರೋಧದ ವಶರು, ಅಭಿಮಾನಿಗಳಲ್ಲ ವಶರು, ಕ್ರುದ್ಧರಾಗಿರುತ್ತಾರೆ. ರುದ್ರದೇವರು ಕ್ರೋಧಾಭಿಮಾನಿಗಳೇ, ಅವರನ್ನ ಕ್ರೋಧ ವಶ ಮಾಡಿಕೊಂಡಿಲ್ಲ, ಕ್ರೋಧವನ್ನು ಅವರು ವಶ ಮಾಡಿಕೊಂಡಿದ್ದಾರೆ. ದೈತ್ಯರು ಕ್ರೋಧಾಭಿಮಾನಿಗಳಿದ್ದಾರೆ ಅಂದ್ರೆ ಅವರನ್ನ ಕ್ರೋಧ ವಶ ಮಾಡಿಕೊಂಡಿರುತ್ತೆ, ಅದರಿಂದ ಅವರು ಕ್ರೋಧಾಭಿಮಾನಿಗಳು ಅಂತಾರೆ, ರಿವರ್ಸ್ ಇರುತ್ತೆ. ಕ್ರುದ್ಧ ಖಳ, ಮತ್ತೆ ಆ ಕ್ರುದ್ಧ ಅಂಬುದು ದಿವಿಜರಿಗೂ ಸೇರಿಸ್ಕೋಬೇಡಿ. ಕ್ರುದ್ಧ ಖಳ ದಿವಿಜರು ಅಂದ್ರೆ ಕ್ರುದ್ಧ ಖಳರು, ಕ್ರುದ್ಧ ದಿವಿಜರು ಅಂತ ಇಟ್ಕೋಬೇಡಿ. ಕ್ರುದ್ಧ ಖಳರು ಅಂತ ಕಟ್ಟು, ಅಲ್ಲಿಂದ ದಿವಿಜರು ದೇವತೆಗಳು. ಪರಸ್ಪರ ಸ್ಪರ್ಧೆಯಿಂದರಿ, ಇಬ್ಬರು ಸ್ಪರ್ಧೆಯಿಂದ, ಸ್ಪರ್ಧೆಯಿಂದ ಅಂದ್ರೆ ಭಗವಂತನ ಪ್ರಾಣಾಂತರ್ಗತನಾಗಿರ್ತಕ್ಕಂತಹ ಭಗವಂತನ ಆಜ್ಞೆಯಿಂದ ದ್ವಂದ್ವ ಕರ್ಮ ಸಮೃದ್ಧಿಗಳನ್ನ ಆಚರಿಸುವರು. ಆ ಎರಡೂ ಕರ್ಮಗಳು, ಪುಣ್ಯ ಪಾಪ ಕರ್ಮಗಳು ಎರಡೂ ಕೂಡ ಚೆನ್ನಾಗಿ ಮಾಡಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ದೈತ್ಯರು ನಮ್ಮಿಂದ ಪಾಪ ಕರ್ಮ ಮಾಡಿಸ್ತಾರೆ, ದೇವತೆಗಳು ಪುಣ್ಯ ಕರ್ಮ ಮಾಡಿಸ್ತಾರೆ. ಪಾಪ ಕರ್ಮವನ್ನ ದೈತ್ಯರೊಳಗೆ ನಿಂತು ದೇವತೆಗಳೇ ಮಾಡಿಸ್ತಾರೆ, ಅದು ರಹಸ್ಯ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಲಿಂಗ ದೇಹದಿಂದ ಅನಿರುದ್ಧ ದೇಹದ ಪರ್ಯಂತ ವರ್ಣನೆ ಮಾಡಿ, ಅಂದ್ರೆ ಇವಾಗ ಗೊತ್ತಾಯ್ತು ಅನಿರುದ್ಧ ದೇಹದಲ್ಲಿ ಯಾರಿದ್ದಾರೆ ಗೊತ್ತಾಯ್ತು, ಯಾರಾದಿದ್ದಾರೆ ದೇವತೆಗಳಿದ್ದಾರೆ, ಅಲ್ಲಿ ಭಾರತ ದೇವಿ ಇದ್ದಾರೆ, ಮುಂದೇನು ನಮಸ್ಕಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಿತ್ಯ ಅನಿರುದ್ಧ ದೇಹದಲ್ಲಿ ಇರುವಂತಹ ಸಕಲ ತತ್ವಾಭಿಮಾನಿ ದೇವತೆಗಳನ್ನ, ಅಲ್ಲಿ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರನ್ನ ನೆನೆದು, ನಿಮ್ಮಿಂದ ಇದರ ಕಾರ್ಯ ಆಗ್ತಾ ಇದೆ, ಬಂಧನದ ಕಾರ್ಯ, ಇದನ್ನ ಬಿಡಿಸಿ ಅಂತ ಅವರೊಳಗಿರತಕ್ಕಂತಹ ಭಗವಂತನನ್ನ ಯಾರು ನಿತ್ಯ ಸ್ಮರಣೆ ಮಾಡುತ್ತಾರೋ ಅವರ ಲಿಂಗ ದೇಹ ಬಡಕಲಾಗ್ತಾ ಆಗ್ತಾ ಆಗ್ತಾ ಬರುತ್ತೆ. ಇಲ್ಲ, ಅಲ್ಲಿರತಕ್ಕಂತಹ ಭಗವದ್ ರೂಪದ ಸ್ಮರಣೆ ಮಾಡಲಿಲ್ಲ, ಸಾಧನೆ ಹಾಗೆಯೇ ಹೋಗ್ತಾ ಇರುತ್ತೆ. ಸರಿಯಾದ ಸಾಧನೆ ಅಂದ್ರೆ ನಾಲ್ಕು, ಚೆನ್ನಾಗಿ ಹೇಳ, ನಾಲ್ಕು ದೇಹಗಳು, ಸ್ವರೂಪ ಲಿಂಗ ಅನಿರುದ್ಧ ಸ್ಥೂಲ, ಈ ನಾಲ್ಕು ದೇಹಗಳಲ್ಲಿ ಭಗವದ್ ರೂಪಗಳನ್ನ ದೇವತೆಗಳ ರೂಪಗಳನ್ನ ಯಥಾಶಕ್ತಿ ಯಥಾಮತಿ ತಿಳಿದು ನಿತ್ಯ ಚಿಂತನೆ ಮಾಡುವುದೇ ಸಾಧನೆ. ಮೂರು ದೇಹಗಳು ಹೋಗಬೇಕು, ನಾಲ್ಕನೆಯದು ಚೆನ್ನಾಗಿ ಹೊರಗೆ ಬರಬೇಕು. ಅದಕ್ಕೆ ನಾಲ್ಕು ದೇಹಗಳಲ್ಲಿರುವ ಭಗವದ್ ರೂಪಗಳನ್ನ ದೇವತೆಗಳ ರೂಪಗಳನ್ನ ಸ್ಮರಣೆ ಮಾಡಿದರೆ ಆ ಸ್ಮರಣೆ ಮೂರು ದೇಹಗಳು ಹೋಗುವಂತೆ ಮಾಡುತ್ತೆ, ಇನ್ನೊಂದು ದೇಹ ಪ್ರಕಟ ಆಗುವಂತೆ ಮಾಡುತ್ತೆ. ಅದರಿಂದ ನಮ್ಮ ಸಾಧನೆಯ ಗುರಿ ಈ ತರ ಇರಬೇಕು ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ.